ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಸೃಷ್ಟಿ ಕಾರಣ ನೀನೆ, ನನ್ನ ಆತ್ಮದ ರಕ್ಷೆಯು ನೀನೆ. ಜೀವ ಸೃಷ್ಟಿ ಕಾರಣ ನೀನೆ, ನನ್ನ ಆತ್ಮದ ರಕ್ಷೆಯು ನೀನೆ. ಪಾಪಕ್ಕೆ ರಕ್ತವ ಸುರಿದಾವ ನೀನೆ, ಎಲ್ಲರ ಶಕ್ತಿದಾಯಕ ನೀನೆ. ಪಾಪಕ್ಕೆ ರಕ್ತವ ಸುರಿದಾವ ನೀನೆ, ಎಲ್ಲರ ಶಕ್ತಿದಾಯಕ ನೀನೇ. ಸಿಲುಬೆಯ ಹೊತ್ತವ ನೀನೇ, ಪ್ರಾಣವ ಕೊಟ್ಟವ ನೀನೇ, ಎಲ್ಲರ ಪಾಪವ ತೊಳೆದವ ನೀನೇ, ನಮ್ಮನ್ನು ಉಳಿಸಿದ ದೈವ ನೀನೇ. ಎಲ್ಲರ ಪಾಪವ ತೊಳೆದವ ನೀನೇ, ನಮ್ಮನ್ನು ಉಳಿಸಿದ ದೈವ ನೀನೇ. ಜಯಸಿ ಬಂದವ ನೀನೇ, ಸ್ನೇಹಕ್ಕೆ ಕೈ ಚಾಚಿ ನಿಂತವ ನೀನೇ. ಶತ್ರುವ ಜಯಸಿ ಬಂದವ ನೀನೇ, ಸ್ನೇಹಕ್ಕೆ ಕೈ ಚಾಚಿ ನಿಂತವ ನೀನೇ. ಸುಳ್ಳಿನ ತಲೆಯನ್ನು ಛೇದಿಸಿದವನೇ, ಮುಳ್ಳಿನ ಮುಡಿಯನ್ನು ಮುಡಿದವನೇ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವರ ಮುದ್ರೆ ಮತ್ತು ಮೃಗದ ಗುರುತು ಭಾಗ 1. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆ ಕಾಲದ ಘಟನೆಗಳು ಅನ್ನುವಂತಹ ಪುಸ್ತಕದಲ್ಲಿ ಈ ಒಂದು ಸಂಚಿಕೆಯಲ್ಲಿ ದೇವರ ಮುದ್ರೆ ಮತ್ತು ಮೃಗದ ಗುರುತು ಅಂದರೆ ಏನು, ಯಾವ ರೀತಿ ಅನ್ನುವಂತಹ ವಿಚಾರಗಳನ್ನು ನಾವು ಮುಂದಿನ ದಿನಗಳಲ್ಲಿ ಕಲಿಯಲು ಹೋಗುವಂತರಾಗಿದ್ದೇವೆ. ಇದೇ ಪುಸ್ತಕದಲ್ಲಿ ಕಳೆದ ಸಂಚಿಕೆಯಲ್ಲಿ ನಾವು ಅನೇಕ ವಿಚಾರಗಳನ್ನು ಕಲಿತೆವು. ಅದರಲ್ಲಿ ವಿಶೇಷವಾಗಿ ಮಹಾಶಬ್ದದ ಸಂದೇಶ, ಬಾಬಿಲೋನನ್ನು ಬಿಟ್ಟು ಬನ್ನಿರಿ, ಅವಳ ಪಾಪದಲ್ಲಿ ನೀವು ಪಾಲುಗಾರರಾಗಬೇಡಿರಿ ಅನ್ನುವಂತಹ ಒಂದು ಶಬ್ದವನ್ನು ದೇವ ಜನರು ಪರಿಶುದ್ಧಾತ್ಮಭರಿತರಾಗಿ ಮಹಾಶಬ್ದದಿಂದ ಈ ಲೋಕಕ್ಕೆ ಎಚ್ಚರಿಕೆ ಸಂದೇಶವನ್ನು ಕೊಡುವಂತವರಾಗಿದ್ದಾರೆ. ಅನೇಕ ದೇವರ ಅಮೂಲ್ಯ ರತ್ನಗಳು ಬೇರೆ ಸಭೆಗಳಲ್ಲಿವೆ, ಅವು ಕ್ರಿಸ್ತನ ಸಭೆಗೆ ಬರತಕ್ಕಂಥದ್ದಾಗಿದೆ ಅನ್ನುವಂತಹ ಸತ್ಯವನ್ನು ನಾವು ದೀರ್ಘವಾಗಿ ಕಲಿತೆವು. ಇನ್ನು ಮುಂದುವರಿದು ನಾವು ದೇವರ ಮುದ್ರೆ ಮತ್ತು ಮೃಗದ ಗುರುತು ಅಂದರೆ ಏನು ಅನ್ನುವಂತಹ ಸತ್ಯವನ್ನು ನಾವು ಮುಂದಿನ ದಿನಗಳಲ್ಲಿ ಕಲಿಯುವಂಥವರಾಗಿದ್ದೇವೆ. ಈ ಸತ್ಯವನ್ನು ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ನೀನು ಒಳ್ಳೆಯವನು, ಸಮಾಧಾನದ ಪ್ರಭುವು, ಆಲೋಚನಾಕರ್ತನು, ದೇವಾದಿ ದೇವನು, ರಾಜಾದಿರಾಜನು, ಭೂಮಿ ಆಕಾಶಗಳ ಒಡೆಯನಾಗಿರತಕ್ಕಂಥ ದೇವರು, ಕೊನೆ ಕಾಲದಲ್ಲಿ ನಾವು ಜೀವಿಸತಕ್ಕಂಥವರಾಗಿದ್ದೇವೆ ಸ್ವಾಮಿ, ಪಾಪಿಗಳಾಗಿದ್ದೇವೆ, ನಿನ್ನ ಬರುವನ ಶೀಘ್ರವಾಗಿದೆ ಸ್ವಾಮಿ, ಆದರೆ ನಿನ್ನ ಎರಡನೇ ಬರುವಕ್ಕಿಂತ ಮೊದಲು ಈ ಲೋಕದಲ್ಲಿ ಎರಡು ರೀತಿಯ ಜನಗಳಿರ್ತಕ್ಕಂಥವರಾಗಿದ್ದಾರೆ, ಅಂದರೆ ದೇವರ ಮುದ್ರೆಯನ್ನು ಹೊಂದಿಕೊಂಡಿರತಕ್ಕಂಥ ಜನಗಳು ಮತ್ತು ಮೃಗದ ಗುರುತನ್ನು ಹೊಂದಿಕೊಂಡಿರತಕ್ಕಂಥ ಜನಗಳು ಎಂಬುದಾಗಿ. ಅಪ್ಪ, ನಾವು ಯಾವ ಗುಂಪಿನಲ್ಲಿ ಇದ್ದೇವೆ ಅನ್ನುವಂಥ ವಿಚಾರವನ್ನು ಪರೀಕ್ಷೆ ಮಾಡಿಕೊಳ್ಳಲು ಇದು ಸದಾ ಅವಕಾಶವಾಗಿದೆ. ಹಾಗಾಗಿ ಕೇಳುಗರ ಹೃದಯದಲ್ಲಿ ನಾವು ಯಾವ ಗುಂಪಿನಲ್ಲಿದ್ದೇವೆ, ದೇವರ ಮುದ್ರೆಯನ್ನು ಹೊಂದಿಕೊಳ್ಳುವುದು ಹೇಗೆ, ಮೃಗದ ಗುರುತನ್ನು ನಿರಾಕರಿಸುವುದು ಹೇಗೆ ಅನ್ನುವಂಥ ಸತ್ಯವನ್ನು ಆಳವಾಗಿ ಅರಿತುಕೊಳ್ಳಲು ನೀನು ಪರಲೋಕದ ದೇವರು ಕಾರ್ಯವನ್ನು ಮಾಡು, ಆಶೀರ್ವದಿಸಿ ನಡೆಸುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮುದ್ರೆ ಮತ್ತು ಮೃಗದ ಗುರುತು ಅಂದರೆ ಏನು ಎಂಬುದಾಗಿ ಅನೇಕರಿಗೆ ಗೊಂದಲ ಇದೆ. ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಹೇಳುವಂಥವರಾಗಿದ್ದಾರೆ. ವಿಶೇಷವಾಗಿ ಮೃಗದ ಗುರುತು ಅಂದರೆ ಏನು ಎಂಬುದಾಗಿ ಅನೇಕರು ಅನೇಕ ರೀತಿಯಲ್ಲಿ ಇವತ್ತಿನ ಕ್ರೈಸ್ತ ಪ್ರಪಂಚದಲ್ಲಿ ಹೇಳುತ್ತಿರುವುದನ್ನು ನಾವು ಕೇಳುವಂಥವರಾಗಿದ್ದೇವೆ. ವಿಶೇಷವಾಗಿ ಅನೇಕರು ಹೇಳುವಂಥವರಾಗಿದ್ದಾರೆ ಅದು ಕಂಪ್ಯೂಟರ್ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಇನ್ನೂ ಅನೇಕರು ಹೇಳುವಂಥವರಾಗಿದ್ದಾರೆ ಅದು ಬಾರ್ಕೋಡ್ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಇನ್ನೂ ಅನೇಕರು ಹೇಳುವಂಥವರಾಗಿದ್ದಾರೆ ಈಗಿನ ಕಾಲಘಟ್ಟದಲ್ಲಿ ಆಧಾರ್ ಕಾರ್ಡ್ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಇನ್ನೂ ಕೆಲವರು ಹೇಳುವಂಥವರಾಗಿದ್ದಾರೆ ಅದು ಕೊರೋನಾ ವೈರಸ್ ಎಂಬುದಾಗಿಯೂ ಸಹ ಕೊರೋನಾ ಸಮಯದ ಕಾಲಘಟ್ಟದಲ್ಲಿ ಅನೇಕರು ಪ್ರಸಂಗ ಮಾಡಿರುವುದನ್ನು ನೀವು ಕೇಳುವಂಥವರಾಗಿದ್ದೀರಾ. ಆದರೆ ಪ್ರಿಯ ಕೇಳುಗರೆ, ನಾವು ಸತ್ಯವೇದದಲ್ಲಿ ಗಮನಿಸಬೇಕಾದಂತಹ ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯವನ್ನು ನಾವು ಓದುವುದಾದರೆ ಅದರಲ್ಲಿ ಅದು ಒಬ್ಬ ಮನುಷ್ಯನ ಅಂಕೆಯಾಗಿದೆ 666. ಆ ಮೃಗವನ್ನು ಕಂಡುಹಿಡಿಯಲು ದೇವರು ಕೊಟ್ಟಿರತಕ್ಕಂತಹ ಆ ಒಂದು ಸಂಖ್ಯೆ 666 ಹೊರತು 666 ಅದು ಮೃಗದ ಗುರುತಲ್ಲ. ಮೃಗ ಅಂತಕ್ಕಂಥದ್ದು ಒಂದು ರಾಜ್ಯವನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಅದರ ಗುರುತು ಅನ್ನುವುದು ಒಂದು ಇದೆ. ಆ ಗುರುತು ಏನು ಎಂಬುದನ್ನು ನಾವು ಮುಂದಿನ ದಿನಗಳಲ್ಲಿ ಕಲಿಯಲು ಹೋಗತಕ್ಕಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ಸತ್ಯವೇದದಲ್ಲಿರ್ತಕ್ಕಂತಹ ವಚನವನ್ನು ನಾವು ಸತ್ಯವೇದದೊಂದಿಗೆ ಹೋಲಿಸಿ ಅರ್ಥ ಮಾಡಿ ಕಲಿತುಕೊಳ್ಳಬೇಕೇ ಹೊರತು ತಪ್ಪಾದಂಥ ವ್ಯಾಖ್ಯಾನಗಳನ್ನು ನಾವು ನೀಡಿ ಗೊಂದಲಕ್ಕೆ ಜನಗಳನ್ನು ಒಳಪಡಿಸಬಾರದು. ಹಾಗಾಗಿ ದೇವರ ಮುದ್ರೆ ಮತ್ತು ಮೃಗದ ಗುರುತು ಅಂದರೆ ಏನು ಎಂಬುದನ್ನು ನಾವು ಸತ್ಯವೇದ ಆಧಾರದೊಂದಿಗೆ ನೋಡುವುದಾದರೆ ಈ ಎರಡು ಎಲ್ಲಿ ಇದೆ ಎಂಬುದಾಗಿ ನಾವು ಗಮನಿಸುವುದಾದರೆ ಪ್ರಕಟಣೆ ಪುಸ್ತಕದಲ್ಲಿ 7ನೇ ಅಧ್ಯಾಯದಲ್ಲಿ ದೇವರ ಮುದ್ರೆ ಬಗ್ಗೆ ಮಾತನಾಡತಕ್ಕಂಥದ್ದಾಗಿದೆ. ನಿಮ್ಮ ಸತ್ಯವೇದವನ್ನು ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ 1-3 ಓದುವುದಾದರೆ ಅದರಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸತಕ್ಕಂಥದ್ದಾಗಿದೆ. ಇದಾದ ಮೇಲೆ ನಾಲ್ಕು ಮಂದಿ ದೇವದೂತರು ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ನಿಂತುಕೊಂಡು ಭೂಮಿಯ ಮೇಲಾಗಲಿ ಸಮುದ್ರದ ಮೇಲಾಗಲಿ ಯಾವ ಮರದ ಮೇಲಾಗಲಿ ಗಾಳಿ ಬೀಸದಂತೆ ಭೂಮಿಯ ಚತುರ್ದಿಕ್ಕುಗಳ ಗಾಳಿಯನ್ನು ಹಿಡಿದುಕೊಂಡಿರುವುದನ್ನು ಕಂಡೆನು. ಅದಲ್ಲದೆ ಮತ್ತೊಬ್ಬ ದೇವದೂತನು ಜೀವಸ್ವರೂಪನಾದಂತಹ ದೇವರ ಮುದ್ರೆಯನ್ನು ಹಿಡಿದುಕೊಂಡು ಮೂಡನ ದಿಕ್ಕಿನಿಂದ ಹೇರಿ ಬರುವುದನ್ನು ಕಂಡನು. ಅವನು ಭೂಮಿಯನ್ನು ಸಮುದ್ರವನ್ನು ಕಿಡಿಸುವುದಕ್ಕೆ ಅಧಿಕಾರ ಹೊಂದಿದ ಆ ನಾಲ್ಕು ಮಂದಿ ದೇವದೂತರಿಗೆ, ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗಿ ಹೇಳಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಅಂದರೆ ಈ ಲೋಕಕ್ಕೆ ಒಂದು ಉಪದ್ರವ, ಒಂದು ಸಂಕಟ ಕಾಲ ಬರ್ತಕ್ಕಂಥದ್ದಾಗಿದೆ. ಅದು ಬರುವುದಕ್ಕಿಂತ ಮೊದಲು ದೇವರು ತನ್ನ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥವನಾಗಿದ್ದಾನೆ. ಈ ಮುದ್ರೆಯನ್ನು ಹೊತ್ತುವುದರ ಮುಖಾಂತರವಾಗಿ ಆಯ್ಕೆ ಮಾಡಿಕೊಳ್ಳುವಂಥವನಾಗಿದ್ದಾನೆ. ಆದರೆ ಇದಕ್ಕೆ ವಿರುದ್ಧವಾಗಿರತಕ್ಕಂತಹ ಮತ್ತೊಂದು ಗುರುತಿದೆ, ಅದು ಮೃಗದ ಗುರುತು. ಅದು ಎಲ್ಲಿದೆ ಎಂಬುದಾಗಿ ನಾವು ನೋಡುವುದಾದರೆ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯವನ್ನು ನೀವು ಸಂಪೂರ್ಣವಾಗಿ ಓದಿದರೆ ಅದು ಎರಡು ಮೃಗಗಳ ಬಗ್ಗೆ ಮಾತನಾಡತಕ್ಕಂಥದ್ದಾಗಿದೆ. ಆ ಎರಡು ಮೃಗಗಳು ಸೇರಿಕೊಂಡು ಒಂದು ಗುರುತನ್ನು ಈ ಲೋಕಕ್ಕೆ ತರತಕ್ಕಂಥದ್ದಾಗಿದೆ. ಅದು ಏನು ಎಂಬುದಾಗಿ ನಾವು ಗಮನಿಸುವುದಾದರೆ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 16-17 ವಚನಗಳನ್ನು ನಾವು ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸತಕ್ಕಂಥದ್ದಾಗಿದೆ. ಈ ಎರಡನೇ ಮೃಗವು ದೊಡ್ಡವರು ಚಿಕ್ಕವರು ಐಶ್ವರ್ಯವಂತರು ಬಡವರು ಸ್ವತಂತ್ರರು ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೆಯ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ. ಆ ಗುರುತು ಯಾವುದೆಂದರೆ ಮೊದಲನೇ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆಯಾಗಿದೆ. ಆತ್ಮೀಯ ಪ್ರಿಯ ಕೇಳುಗರೆ, ಇಲ್ಲಿ ದೇವರ ಮುದ್ರೆ ಮತ್ತು ಮೃಗದ ಗುರುತು ಎರಡರ ನಡುವಿನ ಒಂದು ವ್ಯತ್ಯಾಸವನ್ನು ನಾವು ಗಮನಿಸುವುದಾದರೆ ಈ ಲೋಕಕ್ಕೆ ಒಂದು ಉಪದ್ರವ ಬರುವುದಕ್ಕಿಂತ ಮೊದಲು ಯಾರಿಂದ ಉಪದ್ರವ ಬರತಕ್ಕಂಥದ್ದಾಗಿದೆ ಅಂದರೆ ಈ ಮೊದಲನೇ ಮೃಗ ಎರಡನೇ ಮೃಗ ಅಂದು ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ತಿಳಿಸುವಂತಹ ಈ ಒಂದು ರಾಜ್ಯಗಳು ಮೃಗದ ಮುದ್ರೆಯನ್ನು ಈ ಲೋಕಕ್ಕೆ ತರತಕ್ಕಂಥವರಾಗಿದ್ದಾರೆ, ಅದನ್ನು ಎಲ್ಲರೂ ಸಹ ಹಿಂಬಾಲಿಸಬೇಕೆಂಬುದಾಗಿ ಹೇಳುವಂಥವರಾಗಿದ್ದಾರೆ. ಅಂಥ ಸಮಯದಲ್ಲಿ ದೇವರು ಸತ್ಯಕ್ಕೋಸ್ಕರ ನಿಲ್ಲುವಂತಹ ತನ್ನ ಮಕ್ಕಳಿಗೆ ಮುದ್ರೆಯನ್ನು ಹೊತ್ತುವಂಥವರಾಗಿದ್ದಾರೆ. ಈ ಮುದ್ರೆ ಅಂದರೆ ನಿಜವಾಗಲೂ ಸಹ ದೇವರು ಮುದ್ರೆಯನ್ನು ಹೊತ್ತುವುದಿಲ್ಲ, ಅಂದರೆ ಅದು ದೇವರ ವಾಕ್ಯವನ್ನು ಆಳವಾಗಿ ಅರಿತುಕೊಂಡು ಸತ್ಯದಲ್ಲಿ ದೇವರಿಗೋಸ್ಕರ ನಿಲ್ಲುವಂತಹ ಮಕ್ಕಳನ್ನು ಸೂಚಿಸುವಂಥದ್ದಾಗಿದೆ. ಇನ್ನೂ ಸಹ ಕೊನೆಯ ಕಾಲದಲ್ಲಿ ದೇವರ ಮುದ್ರೆ ಮೃಗದ ಮುದ್ರೆಯನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಎಂಬುದಾಗಿ ನಾವು ನೋಡುವುದಾದರೆ ದೇವರ ಮುದ್ರೆ ಮತ್ತು ಮೃಗದ ಗುರುತನ್ನು ನಾವು ಸತ್ಯವೇದದ ಆಧಾರದೊಂದಿಗೆ ನೋಡಬೇಕಾದರೆ ಎಜಿಕೇಲಿನ ಪ್ರವಾದನೆ ಗ್ರಂಥ 20ನೇ ಅಧ್ಯಾಯ 12ನೇ ವಚನ ಮತ್ತು 20ನೇ ಅಧ್ಯಾಯ 20ನೇ ವಚನಗಳನ್ನು ಓದುವುದಾದರೆ ಅಲ್ಲಿ ದೇವರು ಜನಗಳಿಗೆ ತಿಳಿಸುವಂತಹ ವಿಚಾರವೇನೆಂದರೆ ಸಬ್ಬತ್ ದೇವರಿಗೂ ಮನುಷ್ಯನಿಗೂ ಒಂದು ಗುರುತಾಗಿದೆ ಎಂಬುದಾಗಿ ಅಲ್ಲಿ ತಿಳಿಸುವಂಥವರಾಗಿದ್ದಾರೆ. ಅಂದರೆ ಲೋಕ ಮರೆತಿರತಕ್ಕಂತಹ ಒಂದು ಆಜ್ಞೆ ಯಾವುದೆಂಬುದಾಗಿ ನಾವು ಸತ್ಯವಿದ್ದ ಆಧಾರದೊಂದಿಗೆ ನೋಡುವುದಾದರೆ ದೇವರ 10 ಆಜ್ಞೆಗಳಲ್ಲಿ 4ನೇ ಆಜ್ಞೆ ಸಬ್ಬತ್ತಿನ ಆಜ್ಞೆಯನ್ನು ಲೋಕ ಮರೆತಿದೆ. ಆ ಆಜ್ಞೆಯಲ್ಲಿ ದೇವರ ಮುದ್ರೆಯ ಒಂದು ಗುರುತಿರತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಂದರೆ ಕೊನೆಯ ಕಾಲದಲ್ಲಿ ಆರಾಧನೆಯ ವಿಚಾರದಲ್ಲಿ ಒಂದು ದೊಡ್ಡ ಮಹಾ ಹೋರಾಟ ಬರತಕ್ಕಂಥದ್ದಾಗಿದೆ. ಆ ಒಂದು ಆರಾಧನೆ ದೇವರ 10 ಆಜ್ಞೆಗಳಲ್ಲಿ 4ನೇ ಆಜ್ಞೆಯಾದಂತಹ ಸಬ್ಬತ್ತಿನದ ಆಜ್ಞೆಗೂ ಮತ್ತು ಮೃಗದ ಗುರುತು ಅನಿಸಿಕೊಳ್ತಕ್ಕಂತಹ 7ನೇ ದಿನ ಸಬ್ಬತ್ತಿನಕ್ಕೆ ವಿರುದ್ಧವಾಗಿ ಬರತಕ್ಕಂತಹ ಮೊದಲನೇ ದಿನದ ಆರಾಧನೆಯ ಒಂದು ದಿನ ಅದು ಭಾನುವಾರ ಆಚರಣೆಯ ಒಂದು ವಿಚಾರವಾಗಿ ಇರತಕ್ಕಂಥದ್ದಾಗಿದೆ. ಇದರ ನಡುವೆ ಒಂದು ದೊಡ್ಡ ಹೋರಾಟ ಕೊನೆಯ ಕಾಲದಲ್ಲಿ ಬರತಕ್ಕಂಥದ್ದಾಗಿದೆ. ಯಾವ ರೀತಿಯಲ್ಲಿ ಈ ಹೋರಾಟ ಬರತಕ್ಕಂಥದ್ದಾಗಿದೆ ಅಂದರೆ ಕೊನೆಯ ಕಾಲದಲ್ಲಿ ಎರಡು ಗುಂಪಿನ ಜನರು ಮಾತ್ರ ಇರತಕ್ಕಂಥವರಾಗಿದ್ದಾರೆ. ಪ್ರತಿಯೊಂದು ಗುಂಪಿನವರು ದೇವರ ಮುದ್ರೆ ಅಥವಾ ಮೃಗದ ಗುರುತು ಹಾಕಿಸಿಕೊಂಡು ವಿಶಿಷ್ಟವಾಗಿ ಗುರುತಿಸಲ್ಪಡ್ತಕ್ಕಂಥವರಾಗಿದ್ದಾರೆ. ಅಂದರೆ ಕೊನೆ ಕಾಲದಲ್ಲಿ ಬರೀ ಕೇವಲ ಎರಡೇ ರೀತಿಯ ಜನಗಳು ಇರ್ತಕ್ಕಂಥವರಾಗಿದ್ದಾರೆ. ನೀತಿವಂತರು ಅನೀತಿವಂತರು ಎಂಬುದಾಗಿ ನಾವು ಏನನ್ನು ವಿಂಗಡಿಸ್ತಕ್ಕಂಥವರಾಗಿದ್ದೇವೋ, ಸುಳ್ಳು ಮತ್ತು ಸತ್ಯ ಎಂಬುದಾಗಿ ಹೇಗೆ ವಿಂಗಡಿಸ್ತಕ್ಕಂಥವರಾಗಿದ್ದೇವೋ, ಹಾಗೆ ದೇವರ ಮುದ್ರೆ ಅನ್ನುವಂತಹ ಸಬ್ಬತ್ತಿನ ಏಳನೇ ದಿನವನ್ನು ಕೈಗೊಂಡು ನಡೀತಕ್ಕಂತಹ ದೇವರ ಆಜ್ಞೆಗಳಿಗೆ ಸಂಪೂರ್ಣವಾಗಿ ವಿಧೇಯರಾಗಿ ನಡೀತಕ್ಕಂತಹ ಜನಗಳಿರ್ತಕ್ಕಂಥವರಾಗಿದ್ದಾರೆ. ಮತ್ತು ಮನುಷ್ಯನ ಆಜ್ಞೆ ಅನ್ನುವಂತಹ ಮೃಗದ ಗುರುತು ಅನ್ನುವಂತಹ ಭಾನುವಾರ ಆಚರಣೆ ಕಾನೂನನ್ನು, ಭಾನುವಾರದ ಪವಿತ್ರತೆಯನ್ನು ಕೈಗೊಂಡು ನಡೀತಕ್ಕಂತಹ ಜನಗಳು ಇರ್ತಕ್ಕಂಥವರಾಗಿದ್ದಾರೆ. ಹೇಗೆ ಆದಿಂದಲೂ ಸಹ ಸೈತಾನ ಈ ಎರಡು ರೀತಿಯ ಜನಗಳನ್ನು ನಾವು ನೋಡಬಹುದು. ಸೈತಾನ ಯಾವ ರೀತಿಯಲ್ಲಿ ತನ್ನ ಕಡೆಗೆ ಜನಗಳನ್ನು ಸೆಳೆದುಕೊಂಡಿದ್ದಾನೆ ಎಂಬುದಾಗಿ ಕಾಯನ ಮತ್ತು ಹಾಬೇಲನ ಒಂದು ವಿಚಾರವಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯವನ್ನು ಓದುವುದಾದರೆ ಅಲ್ಲಿ ಆರಾಧನೆಗೆ ಬಲಿಯನ್ನು ಕೊಡಲಿಕ್ಕೆ ಇಬ್ಬರು ಸಹ ಬರ್ತಕ್ಕಂಥವರಾಗಿದ್ದಾರೆ. ಆದರೆ ದೇವರು ಅಲ್ಲಿ ಕುರಿಮರಿಯನ್ನು ಬಲಿ ಕೊಡುವುದಕ್ಕೋಸ್ಕರ ತಿಳಿಸುವವನಾಗಿದ್ದಾನೆ. ಆದರೆ ಕಾಯನ ತನ್ನ ಸ್ವನೀತಿಯನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ನಾನು ಬರ್ತಕ್ಕಂಥ ಮೆಸ್ಸಾಯನ ಮೂಲಕ ರಕ್ಷಣೆ ಹೊಂದುವುದಿಲ್ಲ, ನನ್ನ ಸ್ವನೀತಿಯಿಂದ ರಕ್ಷಣೆ ಹೊಂದಕ್ಕಂಥವನಾಗಿದ್ದೇನೆ, ನನಗೆ ಮೆಸ್ಸಾಯನ ಅವಶ್ಯಕತೆ ಇಲ್ಲ ಎಂಬುದಾಗಿ ಅಲ್ಲಿ ಕಾಯನ ಕಾಯಿ ಪಲ್ಯಗಳನ್ನು ತಂದು ಯಜ್ಞವಾಗಿ ಅರ್ಪಿಸ್ತಕ್ಕಂಥವನಾಗಿದ್ದಾನೆ. ಅಲ್ಲಿ ನಾವು ಎರಡು ರೀತಿಯ ಆರಾಧನೆಗಳನ್ನು ನೋಡಬಹುದು, ಎರಡು ರೀತಿಯ ವ್ಯಕ್ತಿಗಳನ್ನು ನೋಡಬಹುದು. ಒಂದು ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆದುಕೊಳ್ತಕ್ಕಂತಹ ಆಬೇಲನ ರೀತಿಯಲ್ಲಿರ್ತಕ್ಕಂಥ ದೇವರ ಮುದ್ರೆಯನ್ನು ಹೊಂದಿಕೊಳ್ತಕ್ಕಂತಹ ಜನಗಳು, ಇನ್ನೊಂದು ಮೃಗದ ಮುದ್ರೆಯನ್ನು ಹೊಂದಿಕೊಳ್ತಕ್ಕಂತಹ ಜನಗಳು ಕಾಯನ ರೀತಿಯಲ್ಲಿ ತಮ್ಮ ಸ್ವನೀತಿಯನ್ನು ತೋರಿಸಿಕೊಳ್ತಕ್ಕಂತಹ ಜನಗಳನ್ನು ಗುರುತಿಸ್ತಕ್ಕಂತಹ ವಿಚಾರವನ್ನು ನಾವು ಅಲ್ಲೇ ನೋಡಬಹುದಾಗಿದೆ. ಅದೇ ರೀತಿಯಾಗಿ ನಾವು ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ತಿಳಿಸಲ್ಬರ್ತಕ್ಕಂತಹ ಅನೇಕ ಸಾಮ್ಯಗಳಲ್ಲಿ ಒಂದು ಸಾಮ್ಯ ಯಾವುದೆಂಬುದಾಗಿ ನಾವು ನೋಡಬೇಕಾದರೆ ಗೋಧಿ ಮತ್ತು ಅನಜಿ. ದೇವರು ಸತ್ಯವನ್ನು ಈ ಲೋಕಕ್ಕೆ ತಿಳಿಯಪಡಿಸಿದ್ದಾನೆ, ಅದು ಗೋಧಿಯ ಕಾಳನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಒಳ್ಳೆಯ ಸುವಾರ್ತೆಯನ್ನು ಈ ಲೋಕಕ್ಕೆ ಬಿತ್ತಿದ್ದಾನೆ. ಈ ಲೋಕದಲ್ಲಿ ಉತ್ತಮವಾದಂಥ ಸುವಾರ್ತೆ, ದೇವ ಜನಗಳನ್ನು ಪರಲೋಕಕ್ಕೆ ನಡೆಸ್ತಕ್ಕಂತಹ ಸುವಾರ್ತೆಯನ್ನು ತಿಳಿಸಲ್ಪಟ್ಟಿದೆ. ಆದರೆ ಅನೇಕರು ಇವತ್ತಿನ ದಿನದಲ್ಲಿ ಅಣಜೆಯ ಹಾಗೆ ಇದ್ದಾರೆ. ಸೈತಾನ ಅವರ ಹೃದಯದಲ್ಲಿ ಅನೇಕ ಲೌಕಿಕವಾದಂಥ ವಿಚಾರಗಳನ್ನು ಬಿತ್ತಿ ಅವರನ್ನು ಅಣಜೆಯ ರೀತಿಯಲ್ಲಿ ಇರ್ತಕ್ಕಂಥವರಾಗಿದ್ದಾರೆ. ಆದರೆ ಕ್ರಿಸ್ತನು ಬರುವಂತಹ ಸಂದರ್ಭದಲ್ಲಿ ದೇವರ ಮುದ್ರೆ ಅಂತಕ್ಕಂತಹ ಗೋಧಿಯ ರೀತಿಯಲ್ಲಿ ಇರ್ತಕ್ಕಂಥ ಜನಗಳನ್ನು ಆ ಕಣಜಕ್ಕೆ ತುಂಬಿಸ್ತಕ್ಕಂಥವನಾಗಿದ್ದಾನೆ. ಆದರೆ ಮೃಗದ ಮುದ್ರೆಯನ್ನು ಹೊಂದಿಕೊಳ್ತಕ್ಕಂತಹ ಜನಗಳನ್ನು ಆ ಬೆಂಕಿಯಲ್ಲಿ ಹಾಕಿ ನಾಶ ಮಾಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತೇವೆ. ಇನ್ನು ನಾವು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 25ನೇ ಅಧ್ಯಾಯದಲ್ಲಿ ನಾವು ಓದಬೇಕಾದರೆ ಕುರಿ ಮತ್ತು ಹಾಡನ್ನು ವಿಂಗಡಿಸ್ತಕ್ಕಂತಹ ಒಂದು ವಿಚಾರದ ಬಗ್ಗೆ ತಿಳಿಸಲಾಗಿದೆ. ಬಡಗಡೆ ಮತ್ತು ಎಡಗಡೆಯಲ್ಲಿ ನಿಂತುಕೊಳ್ತಕ್ಕಂತಹ ಜನಗಳು, ಅಂದರೆ ಕುರಿ ಅಂತಕ್ಕಂಥದ್ದು ಕ್ರಿಸ್ತನನ್ನು ಸೂಚಿಸುವಂತಹ ಜನಗಳಾಗಿದ್ದು ಅದು ದೇವರ ಮುದ್ರೆಯನ್ನು ಹೊಂದಿಕೊಳ್ತಕ್ಕಂಥ ಜನಗಳು ಬಡಗಡೆಯಲ್ಲಿ ನಿಲ್ತಕ್ಕಂಥವರಾಗಿದ್ದಾರೆ. ಹಾಡು ಅಂತಕ್ಕಂಥದ್ದು ಅದು ಸೈತಾನನ ಸೂಚಿಸುವಂತಹ ಮೃಗದ ಗುರುತನ್ನು ಹಾಕಿಸಿಕೊಂಡಿರ್ತಕ್ಕಂಥ ಜನಗಳು ಎಡಗಡೆಯಲ್ಲಿ ಇರತಕ್ಕಂಥವರಾಗಿದ್ದಾರೆ. ಆದರೆ ಎಡಗಡೆಯಲ್ಲಿ ಇರತಕ್ಕಂಥ ಜನಗಳನ್ನು ದೇವರು ಬೆಂಕಿಗೆ ಹಾಕ್ತಕ್ಕಂಥದಕ್ಕೆ ಹೋಲಿಸಿ ಹೇಳಿರ್ತಕ್ಕಂಥದ್ದನ್ನು ನಾವು ಅಲ್ಲಿ ನೋಡಬಹುದಾಗಿದೆ. ಈ ರೀತಿಯಾಗಿ ಕೊನೆ ಕಾಲದಲ್ಲಿ ಎರಡು ರೀತಿಯ ಜನಗಳಿರ್ತಕ್ಕಂಥವರಾಗಿದ್ದಾರೆ. ನೀತಿ ವಂತಿಕೆಯನ್ನು ತಮ್ಮ ಜೀವಿತದಲ್ಲಿ ಇಟ್ಟುಕೊಂಡು ಜೀವಿಸುವಂತಹ ಜನಗಳು, ಹಾಗೂ ಅನೀತಿಯನ್ನು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜೀವಿಸುವಂತಹ ಜನಗಳು, ಹೇಗೆ ದೇವರ ಮುದ್ರೆ ಮತ್ತು ಮೃಗದ ಗುರುತು ಅನ್ನುವಂತಹ ಎರಡು ರೀತಿಯ ಜನಗಳು ಮಾತ್ರ ಕೊನೆ ಕಾಲದಲ್ಲಿ ಇರತಕ್ಕಂಥವರಾಗಿದ್ದಾರೆ. ನಂಬಿಕೆ ಮತ್ತು ಅಪನಂಬಿಕೆಗಳ ನಡುವಿನ ಮಹಾ ಹೋರಾಟದಲ್ಲಿ ಎಲ್ಲಾ ಕ್ರೈಸ್ತ ದೇಶಗಳು ಒಳಗೊಂಡಿರುತ್ತವೆ. ಎಲ್ಲವೂ ಯಾವುದಾದರೂ ಒಂದು ಗುಂಪಿನಲ್ಲಿ ಸೇರಿರುವಂಥವರಾಗಿರ್ತಕ್ಕಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಕೊನೆ ಕಾಲದ ಹೋರಾಟ ನಂಬಿಕೆ ಮತ್ತು ಅಪನಂಬಿಕೆಗಳ ನಡುವಿನ ಹೋರಾಟವಾಗಿರ್ತಕ್ಕಂಥದ್ದಾಗಿದೆ. ಇವತ್ತಿನ ದಿನದಲ್ಲಿ ನಾನು ಆ ಸಭೆಯವನು, ಈ ಸಭೆಯವನು, ನಾನು ಆ ಧರ್ಮಕ್ಕೆ ಸೇರಿದವನು, ಈ ಧರ್ಮಕ್ಕೆ ಸೇರಿದವನು, ನಾನು ಆ ಜಾತಿಗೆ ಸೇರಿದವನು, ನಾನು ಈ ಜಾತಿಗೆ ಸೇರಿದವನು, ನಾ ಆ ಕುಲಕ್ಕೆ ಸೇರಿದವನು, ನಾನು ಈ ಕುಲಕ್ಕೆ ಸೇರಿದವನು ಎಂಬುದಾಗಿ ಪಂಗಡಗಳನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅನೇಕ ರೀತಿಯ ವಿಭಾಗಗಳನ್ನು ನಮ್ಮಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಒಂದು ಕಾಲಘಟ್ಟ ಬರ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ತಿಳಿಸಲ್ಪಡ್ತಕ್ಕಂತಹ ಆ ಪ್ರವಾದನೆ ನೆರವೇರುವಂತಹ ಸಂದರ್ಭದಲ್ಲಿ ಈ ಲೋಕದಲ್ಲಿ ಎರಡೇ ಎರಡು ರೀತಿಯ ಜನಗಳು ಇರ್ತಕ್ಕಂಥವರಾಗಿದ್ದಾರೆ. ಅಂದರೆ ದೇವರ ಮುದ್ರೆಯನ್ನು ಹಾಕಿಸಿಕೊಂಡಿರ್ತಕ್ಕಂತಹ ಜನಗಳು, ಅಂದರೆ ಸಬ್ಬತ್ತಿನವನ್ನು ಕೈಗೊಂಡು ದೇವರ 10 ಆಜ್ಞೆಗಳಿಗೆ ವಿಧೇಯರಾಗಿ ನಡೀತಕ್ಕಂಥ ಜನಗಳು. ಮತ್ತೊಂದು ಗುಂಪು ಭಾನುವಾರದ ಪವಿತ್ರತೆಯನ್ನು ಕೈಗೊಂಡು ನಡೀತಕ್ಕಂತಹ, ಅಂದರೆ ದೇವರ ಆಜ್ಞೆಗೆ ವಿರುದ್ಧವಾಗಿ ಮೃಗದ ಗುರುತನ್ನು ಕೈಗೊಂಡು ನಡೀತಕ್ಕಂತಹ ಜನಗಳು ಈ ಲೋಕದಲ್ಲಿ ಇರ್ತಕ್ಕಂಥವರಾಗಿದ್ದಾರೆ. ದೇವರ ವಾಗ್ದಾನದ ಮೇಲೆ, ದೇವರ ಆಜ್ಞೆಗಳ ಮೇಲೆ ನಂಬಿಕೆ ಇಟ್ಟು ನಡೀತಕ್ಕಂತಹ ಜನಗಳು ಇರ್ತಕ್ಕಂಥವರಾಗಿದ್ದಾರೆ. ಇನ್ನೊಂದು, ದೇವರ ವಾಕ್ಯಗಳನ್ನು ತಿರಸ್ಕರಿಸಿ ಅಪನಂಬಿಕೆಯಿಂದ ಇರ್ತಕ್ಕಂಥ ಜನಗಳನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ನಾವು ಗಮನಿಸುವುದಾದರೆ, ಅರಣ್ಯಕಾಂಡ ಪುಸ್ತಕ 13 ಮತ್ತು 14ನೇ ಅಧ್ಯಾಯಗಳನ್ನು ನಾವು ಓದುವುದಾದರೆ, ಈ ಒಂದು ಅಧ್ಯಾಯಗಳಲ್ಲಿ ಹೇಳುವಂತಹ ವಿಚಾರವೇನೆಂದರೆ, ದೇವರು ಮೋಶೆಯನ್ನು ಕರೆದು ಕಾನಾನ್ ದೇಶಕ್ಕೆ ಹೋಗುವುದಕ್ಕಿಂತ ಮೊದಲು ಕಾನಾನ್ ದೇಶವನ್ನು ಪಾಳೆತ್ತಿ ನೋಡಿ, ಅಲ್ಲಿರ್ತಕ್ಕಂತಹ ಜನಗಳು ಯಾವ ರೀತಿಯಲ್ಲಿದ್ದಾರೆ, ದೇವರು ನಮಗೆ ಕೊಡ್ತಕ್ಕಂತಹ ಆ ಒಂದು ಸ್ಥಳ ಹೇಗಿದೆ ಎಂಬುದನ್ನು ನೋಡಿಕೊಂಡು ಬರಲು 12 ಕುಲಗಳಿಂದ 12 ಜನರನ್ನು ಮೋಶೆ ಆಯ್ಕೆ ಮಾಡಿಕೊಂಡು ಅವರನ್ನು ಕಾನಾನ್ ದೇಶಕ್ಕೆ ಕಳಿಸ್ತಕ್ಕಂಥವನಾಗಿದ್ದಾನೆ. ನೀವು ಹೋಗಿ ನೋಡಿಕೊಂಡು ಬನ್ನಿರಿ, ಅದು ಯಾವ ರೀತಿಯಲ್ಲಿ ನಮಗೆ ವಾಸಿಸಲು ಯೋಗ್ಯವಾಗಿದೆಯೋ ಇಲ್ಲವೋ, ಅದು ಎಂತಹ ಸ್ಥಳ ಎಂಬುದಾಗಿ. ಅದೇ ರೀತಿಯಾಗಿ 12 ಕುಲಗಳಿಂದ 12 ಜನರು ಹೋಗ್ತಕ್ಕಂಥವರಾಗಿದ್ದಾರೆ. ಹೋಗಿ ಆ ಒಂದು ದೇಶವನ್ನು 40 ದಿನಗಳ ಕಾಲ ಸಂಚಾರ ಮಾಡಿ ಮತ್ತೆ ಬರ್ತಕ್ಕಂಥವರಾಗಿದ್ದಾರೆ. ಬರುವಂತಹ ಸಮಯದಲ್ಲಿ ಅಲ್ಲಿ 10 ಮಂದಿಯಲ್ಲಿ 10 ಮಂದಿ ಮೋಶೆಯ ಬಳಿಯಲ್ಲಿಯೂ ಇಸ್ರಾಯೇಲ್ ಜನಗಳ ಮುಂದೆಯೂ ಅವರು ಹೇಳುವಂತಹ ವಿಚಾರವೇನೆಂದರೆ, ದೇವರು ವಾಗ್ದಾನ ಮಾಡಿರ್ತಕ್ಕಂತಹ ಆ ಒಂದು ಸ್ಥಳ ನಿಜವಾಗಲೂ ಸಹ ಒಂದು ಉತ್ತಮವಾದಂತಹ ಸ್ಥಳ. ಅಲ್ಲಿ ನಾವು ದಾಳಿಂಬೆ ಮತ್ತು ಅಲ್ಲಿ ನಾವು ಖರ್ಜೂರದ ಹಣ್ಣುಗಳು, ಇನ್ನೂ ಯಥೇಚ್ಛವಾದಂತಹ ಹಣ್ಣುಗಳನ್ನು ನಾವು ನೋಡಿದೆವು. ಅದು ನಿಜವಾಗಲೂ ಸಹ ಹಾಲು ಜೇನು ಹರಿಯತಕ್ಕಂಥ ಸ್ಥಳ. ಆದರೆ ಅಲ್ಲಿ ದೈತ್ಯವಾದಂತಹ ಮನುಷ್ಯರಿದ್ದಾರೆ, ಎತ್ತರವಾದಂತಹ ವ್ಯಕ್ತಿಗಳಿದ್ದಾರೆ. ಅವರ ಮುಂದೆ ನಾವು ಮಿಡತೆಗಳಂತೆ, ನಾವು ಅವರನ್ನು ಯಾವುದೇ ಕಾರಣಕ್ಕೂ ಸಹ ಸೋಲಿಸಲು ಸಾಧ್ಯವಿಲ್ಲ ಅನ್ನುವಂತಹ ಅಪನಂಬಿಕೆಯ ಮಾತನ್ನು ದೇವರ ಆಜ್ಞೆಗೆ, ದೇವರ ವಾಗ್ದಾನಕ್ಕೆ ವಿರುದ್ಧವಾಗಿ ಹೇಳುವಂಥದ್ದನ್ನು ನಾವು ಅಲ್ಲಿ ನೋಡುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಆ 12 ಜನಗಳಲ್ಲಿ 2 ವ್ಯಕ್ತಿಗಳಿರ್ತಕ್ಕಂಥವರಾಗಿದ್ದಾರೆ, ಕಾಳೆಬ್ ಮತ್ತು ಯೋಶುವಾ ಅಂತಕ್ಕಂತಹ ಆ 2 ವ್ಯಕ್ತಿಗಳು ಈ 10 ಮಂದಿ ಹೇಳುವಂತಹ ವಿಚಾರಕ್ಕೆ ವಿರುದ್ಧವಾಗಿ ತಮ್ಮ ಬಟ್ಟೆಯನ್ನು ಹರಿದುಕೊಂಡು, ಇಲ್ಲ, ದೇವರು ನಮಗೆ ವಾಗ್ದಾನ ಮಾಡಿರ್ತಕ್ಕಂತಹ ಆ ಒಂದು ದೇಶವನ್ನು ಖಂಡಿತವಾಗಿಯೂ ನಾವು ವಶಪಡಿಸಿಕೊಳ್ಳಲು ಸಾಧ್ಯ, ದೇವರು ನಮ್ಮ ಸಂಗಡ ಇದ್ದಾನೆ ಅಂತಕ್ಕಂತಹ ಒಂದು ಉತ್ತಮವಾದಂತಹ ರೀತಿಯಾದ ದೇವರ ವಾಗ್ದಾನಕ್ಕೆ ತಕ್ಕಂಥ ರೀತಿಯಲ್ಲಿ ಉತ್ತರವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಈ ರೀತಿಯಾದಂಥ ಜನಗಳು ಈ ಕೊನೆ ಕಾಲದಲ್ಲಿ ಇರ್ತಕ್ಕಂಥವರಾಗಿದ್ದಾರೆ. ಅಂದರೆ ನಂಬಿಕೆಯಿಂದ ಇರ್ತಕ್ಕಂಥ ಜನಗಳು, ದೇವರ ಮುದ್ರೆ ಕಾಳೆಬ್ ಮತ್ತು ಯೋಶುವನ ರೀತಿಯಲ್ಲಿ ಇರ್ತಕ್ಕಂತಹ ಜನಗಳು ಅಸ್ವಲ್ಪ ಜನ ಇರ್ತಕ್ಕಂಥವರಾಗಿದ್ದಾರೆ. ಅದಕ್ಕೆ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 17ನೇ ವಚನದಲ್ಲಿ ದೇವರ ಆಜ್ಞೆಯನ್ನು ಕೈಗೊಂಡು ನಡೆದು ಯೇಸು ಕ್ರಿಸ್ತನ ವಿಷಯವಾಗಿ ಸಾಕ್ಷಿ ಹೇಳ್ತಕ್ಕಂಥ ಜನಗಳು ಎಷ್ಟು ಜನ ಇರ್ತಕ್ಕಂಥವರಾಗಿದ್ದಾರೆ ಅಂದರೆ ಉಳಿದ ಅಂತ ಹೇಳ್ತಕ್ಕಂಥದ್ದಾಗಿದೆ, ಉಳಿದ ಸಭೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಈ ಕಾಳೆ ಮತ್ತು ಯೋಶುವನ ರೀತಿಯಲ್ಲಿ ದೇವರ ಮುದ್ರೆಯನ್ನು ಹಾಕಿಸಿಕೊಂಡಿರ್ತಕ್ಕಂಥ ಜನಗಳು ಇರ್ತಕ್ಕಂಥವರಾಗಿದ್ದಾರೆ. ಆದರೆ 10 ಮಂದಿ ಹೇಗೆ ಅಪನಂಬಿಕೆಯನ್ನು ವ್ಯಕ್ತಪಡಿಸ್ತಕ್ಕಂಥವರಾಗಿದ್ದಾರೆ, ದೇವರ ಒಂದು ವಾಗ್ದಾನಕ್ಕೆ ವಿರುದ್ಧವಾಗಿ ಆ ರೀತಿಯ ಜನಗಳು ಹೇರಳವಾಗಿ ಈ ಲೋಕದಲ್ಲಿ ಇರ್ತಕ್ಕಂಥವರಾಗಿದ್ದಾರೆ. ಅವರು ಮೃಗದ ಗುರುತನ್ನು ಹಾಕಿಸಿಕೊಂಡಿರ್ತಕ್ಕಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, 2 ರೀತಿಯ ಗುಂಪು ಈ ಲೋಕದಲ್ಲಿ ಕೊನೆ ಕಾಲದಲ್ಲಿ ಇರ್ತಕ್ಕಂಥದ್ದಾಗಿದೆ. ಇವರ ನಡುವೆ ಒಂದು ದೊಡ್ಡ ಹೋರಾಟ ನಡೀತಕ್ಕಂಥದ್ದಾಗಿದೆ. ಸತ್ಯಕ್ಕೆ ವಿರುದ್ಧವಾದಂಥ ಗುಂಪಿನಲ್ಲಿ ಅವರು ಸೇರಿದ್ದಾರೆಂದು ಕಾಣದಿರಬಹುದು, ಆದರೆ ತಮ್ಮ ಆಸ್ತಿ ಕಳೆದುಕೊಳ್ಳಬಹುದು ಅಥವಾ ಹಿಂಸೆ ನಿಂದನೆ ಅನುಭವಿಸಬಹುದಾಗುದೇ ಎನ್ನುವಂತಹ ಭಯದಿಂದ ಅಂಥವರು ಧೈರ್ಯವಾಗಿ ಕ್ರಿಸ್ತನ ಪರವಾಗಿ ನಿಲ್ಲುವುದಿಲ್ಲ. ಅಂಥವರೆಲ್ಲರೂ ಕ್ರಿಸ್ತನ ಶತ್ರುಗಳೆಂದು ಎನಿಸಲ್ಪಡುವರು. ಅನೇಕರು ಕೊನೆ ಕಾಲದಲ್ಲಿ ಈ ಲಹೋದಿಕೆ ಸಭೆ ರೀತಿಯಲ್ಲಿ ಇರ್ತಕ್ಕಂಥವರಾಗಿದ್ದಾರೆ. ತನ್ನಗೂ ಇಲ್ಲ, ಬೆಚ್ಚಗೂ ಇಲ್ಲ, ಉಗುರು ಬೆಚ್ಚಗಿರ್ತಕ್ಕಂಥವರಾಗಿದ್ದಾರೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನೀನು ಉಗುರು ಬೆಚ್ಚಗೆ ಇರುವುದರಿಂದ ನಾನು ನಿನ್ನನ್ನು ಬಾಯಿಂದ ಕಾರ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ. ಹೌದು ಪ್ರಿಯ ಕೇಳುಗರೆ, ಅನೇಕರು ದೇವರ ಮುದ್ರೆಯನ್ನು ಒಳಗೊಳ್ಳುವುದಿಲ್ಲ, ಮೃಗದ ಗುರುತು ನಮಗೆ ಬೇಡ ಎಂಬುದಾಗಿ ತಟಸ್ಥವಾಗಿರ್ತಕ್ಕಂಥವರಾಗಿದ್ದಾರೆ. ಆದರೆ ಕೊನೆ ಕಾಲದಲ್ಲಿ ಆ ರೀತಿಯಾಗಿರಲು ಸಾಧ್ಯವಿಲ್ಲ. ಅನೇಕರು ನೆನೆಸ್ತಕ್ಕಂಥವರಾಗಿದ್ದಾರೆ, ನಾವು ಮೃಗದ ಗುರುತನ್ನು ಹಾಕಿಸಿಕೊಳ್ಳಲಿಲ್ಲ ಅಂದರೆ ಖಂಡಿತವಾಗಿಯೂ ನಮ್ಮ ಆಸ್ತಿಗಳು ಹೋಗ್ತಕ್ಕಂಥದ್ದಾಗಿದೆ, ಹಿಂಸೆ ನಿಂದನೆಗಳು ಬರತಕ್ಕಂಥದ್ದಾಗಿದೆ ಅಂತ ಭಯದಿಂದ ಕ್ರಿಸ್ತನ ಪರವಾಗಿ ನಿಲ್ಲದೆ ಅನೇಕರು ಮೃಗದ ಗುರುತನ್ನು ಹಾಕಿಸಿಕೊಳ್ತಕ್ಕಂಥವರಾಗಿದ್ದಾರೆ. ಅಂತೆಯವರು ಕ್ರಿಸ್ತನಿಗೆ ಶತ್ರುಗಳಾಗಿರತಕ್ಕಂಥವರಾಗಿದ್ದಾರೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಹೇಗೆ ನನ್ನನ್ನು ಲೋಕ ಹಿಂಸೆ ಪಡಿಸಿತೋ ಅದೇ ರೀತಿಯಾಗಿ ನಿಮ್ಮನ್ನು ಹಿಂಸೆ ಪಡಿಸ್ತಕ್ಕಂಥದ್ದಾಗಿದೆ. ಆದರೆ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿರ್ತಕ್ಕಂಥವನಾಗಿದ್ದಾನೆ. ಆ ವಾಗ್ದಾನಗಳನ್ನು ನಾವು ಕೊನೆ ಕಾಲದಲ್ಲಿ ಹಿಡಿದುಕೊಳ್ಳಬೇಕಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಒಂದು ಕೊನೆ ಕಾಲದಲ್ಲಿ ದೇವರ ಮುದ್ರೆ ಮೃಗದ ಗುರುತು. ಮೃಗದ ಗುರುತು ಇನ್ನೇನು ಕೆಲವೇ ದಿನಗಳಲ್ಲಿ ಈ ಲೋಕಕ್ಕೆ ತೆಗೆದುಕೊಂಡು ಬರಲು ಈ ಮೃಗ ಅಂತಕ್ಕಂಥ ರಾಜ್ಯ ತೆರೆಮರೆ ಹಿಂದೆ ಕೆಲಸ ಮಾಡ್ತಕ್ಕಂಥದ್ದಾಗಿದೆ. ಆದರೆ ನಾವು ಯಾವ ಗುಂಪಿನಲ್ಲಿ ಇರತಕ್ಕಂಥವರಾಗಿದ್ದೇವೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮುಂದುವರೆದು ಈ ದೇವರ ಮುದ್ರೆ ಮೃಗದ ಗುರುತು ಅನ್ನುವಂಥ ವಿಚಾರವನ್ನು ಇನ್ನೂ ಆಳವಾಗಿ ನಾವು ಕಲಿಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ಹೌದು ದೇವ, ಈ ಕೊನೆ ಕಾಲದ ಘಟನೆಗಳು ಅನ್ನುವಂಥ ಪುಸ್ತಕದಲ್ಲಿ ದೇವರ ಮುದ್ರೆ ಮೃಗದ ಗುರುತು ಅನ್ನುವಂತಹ ವಿಚಾರದ ವಿಷಯವಾಗಿ ನಾವು ಸ್ವಲ್ಪ ವಿಚಾರಗಳನ್ನು ಈ ದಿನದಲ್ಲಿ ನಾವು ಕಲಿತಿದ್ದೇವೆ ಸ್ವಾಮಿ. ಇನ್ನು ಮುಂದಿನ ದಿನಗಳಲ್ಲೂ ಸಹ ಈ ಕೊನೆ ಕಾಲದಲ್ಲಿ ಬರ್ತಕ್ಕಂಥ ಈ ಪ್ರವಾದನೆಗಳ ಬಗ್ಗೆ ಇನ್ನೂ ಆಳವಾಗಿ ನಾವು ಕಲಿಯಲು ಹೋಗುವಾಗ ವಿಶೇಷವಾಗಿ ಕೇಳುವರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ಮಕ್ಕಳು ದೇವರ ಮುದ್ರೆ ಮತ್ತು ಮೃಗದ ಗುರುತು ಈ ಎರಡರ ನಡುವಿನ ವ್ಯತ್ಯಾಸ ಏನು, ಇದು ಯಾವುದರ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ ಅನ್ನುವಂಥ ಕುತೂಹಲದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನಿನ್ನ ಸತ್ಯವಾಕ್ಯದಿಂದ ಈ ಸತ್ಯವನ್ನು ಅವರಿಗೆ ತಿಳಿಯಪಡಿಸು. ಆ ನಿಟ್ಟಿನಲ್ಲಿ ಅವರು ಸಹ ನಿನ್ನ ವಾಕ್ಯಕ್ಕೆ ನಿನ್ನ ಆಜ್ಞೆಗಳಿಗೆ ವಿಧೇಯರಾಗಿ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಿ ಬರ್ತಕ್ಕಂತಹ ಈ ಮೃಗದ ಗುರುತಿನ ದೊಡ್ಡ ಗಂಡಾಂತರದಿಂದ ತಪ್ಪಿಸಿಕೊಂಡು ಕ್ರಿಸ್ತನ ಮುದ್ರೆಯನ್ನು ಹಾಕಿಸಿಕೊಂಡು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವ ಹಾಗೆ ಸಹಾಯ ಮಾಡು, ಇವರ ಹೃದಯಗಳಲ್ಲಿ ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3211 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಪ್ರಾಣವ ಕೊಟ್ಟವ ನೀನೆ, ಎಲ್ಲರ ಪಾಪವ ತೊಳೆದವ ನೀನೆ, ನಮ್ಮನ್ನು ಉಳಿಸಿದ ದೈವ ನೀನೆ, ಎಲ್ಲರ ಪಾಪವ ತೊಳೆದವ ನೀನೆ, ನಮ್ಮನ್ನು ಉಳಿಸಿದ ದೈವ ನೀನೆ.